आनन्दतीर्थमतलं बतेतापत्रयाभं मिथ्या सिद्धान्तदध्वान्त विध्वंसनविचक्षणः तेतीताकेतनिर्भासतां नो हृदम्बरे अर्थिकल्पितकल्पोऽयं प्रत्यत्यगतकेसरी व्यासतीर्थ गुरुर्भूयात् अस्मदिष्टासिद्धये सपूर्णव्यागस्याद्भवाकरान् वादिराजगुरून् वन्दे अहिकृताश्रयान् पूज्ये राघवेन्द्राय सच्चिधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्द्रीवरेन्दवे श्रीराघवेन्द्रगुरवे नमो तिन्दयाळवे आपादमौलिपर्यन्तं गुरूणामाक्तं स्मरेत् तेन विघ्नाः प्रणश्यन्ति सिद्ध्यन्त मनोरथाः हरिः ओं श्रीगुरुभ्यो नमः. ನಾವು ವಿಷ್ಣುಸಹಸ್ರನಾಮದ ಅರ್ಥಚಿಂತೆಯನ್ನು ಸ್ವಲ್ಪ ಮಾಡ್ತಾ ಬಂದಿದ್ದೀವಿ. ಋಷಿ ದೇವತೆ ಛಂದಸ್ ಹೇಳಿಬಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೆ ವಿನಿಯೋಗ ಓಂ ನಮೋ ಭಗವತೆ ವಾಸುದೇವಾಯ ಓಂ ವಿಶ್ವಸ್ಮೈ ನಮಃ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ ಪ್ರಭು ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರೇವ ಚ ಯೋಗೋ ಯೋಗವಿಧಾಂನೇತ ಪ್ರಧಾನಪುರುಷೇಶ್ವರಃ ನಾರಸಿಂಹಪುಷ್ಯೀಮಾನ್ ಕೇಶವಪುರುಷೋತ್ತಮಃ. ನಾವು ವಿಷ್ಣು ಸಹಸ್ರನಾಮದಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಸಾಕ್ಷಿ ಬಗ್ಗೆ ಅರ್ಥಚಿಂತನೆಯನ್ನು ಮಾಡಿದ್ದೀವಿ. ಅದಾದ ಮೇಲೆ ಕ್ಷೇತ್ರಜ್ಞ ಅನ್ನುವುದು, ಸೊ ಕ್ಷೇತ್ರಜ್ಞ ಅನ್ನುವ ಶಬ್ದ ನೋಡಿದಾಗ ನಮಗೆ ಬಹಳ ಜನಕ್ಕೆ ಈ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಭಗವದ್ಗೀತೆಯಲ್ಲಿ ಬರುವ ಸಮಾಚಾರ ನೆನಪಿಗೆ ಬರುತ್ತೆ. ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞ ಅಂದರೆ ಏನು ಅಂಥೇಳಿ ಆ ಇಡೀ ಅಧ್ಯಾಯ ಒಂದು ಅಧ್ಯಾಯವನ್ನೇ ಅದಕ್ಕೆ ಭಗವದ್ಗೀತೆಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿ ಹೇಳಿದಂತಹ ಆ ವಿಷಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅನ್ನುವುದು 13ನೇ ಅಧ್ಯಾಯದಲ್ಲಿ ಬರುವಂಥದ್ದು. ಅಲ್ಲಿ ಕ್ಷೇತ್ರ ಅನ್ನುವ ಶಬ್ದಕ್ಕೆ ಏನು ಅರ್ಥ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನಮಗೆ ಅವ್ಯಕ್ತ ತತ್ವ ಮುಂತಾದಂತಹ 24 ಅದಕ್ಕೆ ಚತುರ್ವಿಂಶತಿ ತತ್ವ ತತ್ವ ಪಂಚಿಗಳನ್ನು ಪೇಳ್ದ ಭಾ ವಿರಿಂಚಿ ನಿಪ ಆನಂದ ತಿತ್ತರ ನೆನವಿನ ನೊಂದಿನವು ಅಂತ ಹೇಳುವ ಕೂಡ ತತ್ವಗಳು ತತ್ವಗಳು 24 ತತ್ವಗಳಿದೆ ಅಂತೇಳಿ. 25ನೇ ತತ್ವ ಜೀವ, ಅದನ್ನು ನೇಮಿಸುವಂಥವನು ಪರಮಾತ್ಮ. ಆ ವಿಧವಾಗಿ ಹೇಳುವಾಗ ಈ 24 ತತ್ವಗಳು ಅವುಗಳನ್ನು ಅವುಗಳಿರುವಂತಹ ಈ ಚೇತನ ಅಚೇತನ ಎಲ್ಲವೂ ಇರುವಂತಹ ಇಡೀ ಪ್ರಪಂಚ ಯಾವುದಿದೋ ಇದೆಲ್ಲವೂ ಕ್ಷೇತ್ರ. ಕ್ಷೇತ್ರ ಅಂತ ಹೇಳಿದರೆ ಜಡಾತ್ಮಕವಾದ ಸಮಸ್ತ ಜಗತ್ತು ಅಲ್ಲಿ ಬರುವಂಥದ್ದಾಗಿದೆ. ಆದ್ದರಿಂದ ಇದೆಲ್ಲವೂ ಕ್ಷೇತ್ರ. ಆಚಾರ್ಯರು ಬರಲಿಕ್ಕೆ ಮುಂಚೆ ಕ್ಷೇತ್ರಜ್ಞ ಅಂತ ಹೇಳಿದರೆ ಜೀವಾತ್ಮ ಪರಮಾತ್ಮ ಅಂತ ಒಬ್ಬರೇ ಭಾವಿಸುವಂಥ ಅವರು ಎಲ್ಲ ಜೀವನನ್ನೇ ಕ್ಷೇತ್ರಜ್ಞ. ಪರಮಾತ್ಮ ಜೀವ ಎರಡಕ್ಕೂ ಅಭೇದ. ಆದ್ದರಿಂದ ಕ್ಷೇತ್ರ ಅಂದರೆ ಇಡೀ ಎಲ್ಲವೂ ಕ್ಷೇತ್ರ, ಈ ಪಂಚಭೂತಾತ್ಮಕವಾದದ್ದು. ಇದರಲ್ಲಿ ಇದನ್ನು ತಿಳಿದವನು ಕ್ಷೇತ್ರಜ್ಞ ಅಂತ ಹೇಳಿದರೆ ಜೀವ ಅಂಥೇಳಿ. ಆದರೆ ವಿಷ್ಣು ಸಹಸ್ರನಾಮದಲ್ಲಿ ಅಫ್ಕೋರ್ಸ್ ಅವರು ಜೀವ ಪರಮಾತ್ಮ ಒಂದೇ ಅಂತ ಹೇಳ್ತಾರೆ, ಆದ್ದರಿಂದ ಹಾಗೆ ಹೇಳ್ತಾರೆ. ಇಲ್ಲಿ ನೋಡಿದಾಗ ನಾವು ಕ್ಷೇತ್ರಜ್ಞ ಅಂತ ಹೇಳಿದರೆ ಪರಮಾತ್ಮನೇ ಕ್ಷೇತ್ರಜ್ಞ. ಯಾಕಂದರೆ ಇಡೀ ಪ್ರಪಂಚದ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲವೇ ಇಲ್ಲ. ಏನೋ ಪ್ರಪಂಚ ಅಂದರೆ ಏನಂತ ಏನೋ ಸ್ವಲ್ಪ ಗೊತ್ತು, ಸ್ವಲ್ಪ ಗೊತ್ತು ಅಷ್ಟೇ ಹೊರತು ನಮ್ಮನ್ನು ನಾವು ಯಾವ ಜೀವನೂ ಕೂಡ ತನ್ನನ್ನು ತಾನು ಕ್ಷೇತ್ರಜ್ಞ ಜ್ಞ ಅಂತ ತಿಳಿದವನು, ಈ ಕ್ಷೇತ್ರವನ್ನು ತಿಳಿದವನು ಅಂತ ಯಾವ ಜೀವನನ್ನು ಕೂಡ ಉಲ್ಲೇಖ ಮಾಡೋಕ್ಕಾಗಲ್ಲೇ ಆಗಲ್ಲ. ಆದ್ದರಿಂದ ಈ ಕ್ಷೇತ್ರಜ್ಞ ಅನ್ನುವುದು ಕೇವಲ ಪರಮಾತ್ಮ ಒಬ್ಬನಿಗೆ ಅನ್ವಯಿಸುವಂತಹ ಶಬ್ದ ಆಗಿದೆ. ಅಲ್ಲಿ ಕ್ಷೇತ್ರ ಶಬ್ದಿತಂ ಚೇತನಾಚೇತನಾತ್ಮಕಂ ಸರ್ವಂ ಸರ್ವದಾ ಏವ ಪ್ರೇರಯನ್ ಏವ ನಿರ್ದೋಷೇಣ ಏವ ಚಕ್ಷುಷ ಜಾನಾತಿ ಇತಿ ಕ್ಷೇತ್ರಜ್ಞ ಅಂಥೇಳಿ. ಭಗವಂತ ಪ್ರತ್ಯಕ್ಷವಾಗಿ ನೋಡ್ತಾನೆ ಈ 24 ತತ್ವಗಳು ಏನು ಅಂತ ಹೇಳಿದರೆ, ಪಂಚ ಮಹಾಭೂತಗಳು ಪೃಥಿವಿ ಆಪಸ್ ತೇಜೋ ವಾಯು ಆಕಾಶ. ಈ ಪಂಚಭೂತಗಳು, ಅದಾದ ಮೇಲೆ ಅಹಂಕಾರ ತತ್ವ, ಬುದ್ಧಿತತ್ವ, ಅವ್ಯಕ್ತ ತತ್ವ, ಅದಾದ ಮೇಲೆ 11 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಈ ವಿಧವಾಗಿ 11 ಇಂದ್ರಿಯಗಳಾಯಿತು. ಅದಾದ ಮೇಲೆ ಪಂಚ ತನ್ಮಾತ್ರಗಳು, ಐದು. ಸೊ ಈ ಪಂಚಭೂತ ಪಂಚತನ್ಮಾತ್ರಗಳು ಹತ್ತಾಯಿತು. ಆಮೇಲೆ 10 ಇಂದ್ರಿಯಗಳು, ಒಂದು ಮನಸ್ಸು, 21 ಆಗತ್ತೆ. ಅಹಂಕಾರ ತತ್ವ, ಬುದ್ಧಿ ತತ್ವ, ಅವ್ಯಕ್ತ ತತ್ವ, ಹೀಗೆ 24 ತತ್ವಗಳು ಇರುವಂಥದ್ದು ಇದು. ಇಡೀ ಜಗತ್ತಿನಲ್ಲಿ ಇಷ್ಟೇ 24 ತತ್ವಗಳು. ಆದ್ದರಿಂದ ಈ ಸಮಸ್ತ ಜಗತ್ತಿಗೆ ಈ 24 ತತ್ವಗಳು ಕ್ಷೇತ್ರ. ಕ್ಷೇತ್ರ ಅಂತ ನೋಡ್ರಿ, ಲಿಟ್ರಲ್ ಮೀನಿಂಗ್ ಫೀಲ್ಡ್ ಅಂತ ಹೇಳಿ. ನಾವೊಂದು ಕ್ಷೇತ್ರದಲ್ಲಿ ಬೀಜಗಳನ್ನು ಹಾಕ್ತೀವಿ, ಬಂದು ಮೊಳಕೆ ಆಗತ್ತೆ, ಮರಗಳು ಬರುತ್ತೆ, ವೃಕ್ಷ ಬರುತ್ತೆ. ಸೊ ಕ್ಷೇತ್ರವಿಲ್ಲದೆ ಬೀಜಕ್ಕೆ ಸ್ಥಾನ ಇಲ್ಲ. ಒಂದು ಬೀಜವನ್ನು ಬಿತ್ತಬೇಕಂದರೆ ಕ್ಷೇತ್ರ ಬೇಕು, ಹೊಲ ಬೇಕು, ಫೀಲ್ಡ್. ಸೊ ಹೊಲ ಇದ್ದರೆ ಬೀಜವನ್ನು ಹಾಕಬಹುದು, ಅದು ಮರ ಆಗತ್ತೆ, ಮುಂದೆ ಬರುತ್ತೆ. ಆದ್ದರಿಂದ ಈ ಜೀವಂದರು ಇವರೆಲ್ಲರೂ ಬೀಜಗಳಿದ್ದಂತೆ. ಇವುಗಳನ್ನು ಬಿತ್ತಿ ಅದಕ್ಕೆ ಬರಬೇಕಂದ್ರೆ ಅದಕ್ಕೆ ಬೇಕಾದ ಕ್ಷೇತ್ರ, ಅದಕ್ಕೆ ಇಡೀ ಪ್ರಪಂಚವು ಅದಕ್ಕೆ ಬೇಕಾದ ಕ್ಷೇತ್ರವಾಗಿದೆ. ಈ ಜಗತ್ತಿನ ಸೃಷ್ಟಿ ಮಾಡಿ ಪರಮಾತ್ಮ, ಅದರಲ್ಲಿ ಈ ಜೀವಗಳನ್ನು ಬಿತ್ತುತ್ತಾನೆ. ಆದ್ದರಿಂದ ಇದೆಲ್ಲವೂ ಕ್ಷೇತ್ರ ಆಗಿದೆ. ಈ ವಿಧವಾಗಿ ಈ ಕ್ಷೇತ್ರ ಅಂತ ಕರೆಯಲ್ಪಡುವ 24 ತತ್ವಗಳಿಂದ ಕೂಡಿದರುವಂತಹ ಇಡೀ ಪ್ರಪಂಚ ಜಗತ್ತು ಅದು ಕ್ಷೇತ್ರವಾಗಿದೆ. ಆ ಕ್ಷೇತ್ರದಲ್ಲಿ ಜೀವಂದರನ್ನು ಪರಮಾತ್ಮ ಬಿತ್ತುವುದಕ್ಕೆ ಆ ಕ್ಷೇತ್ರವನ್ನು ತಿಳಿದವನೇ ಆಗಿದ್ದಾನೆ. ಆದ್ದರಿಂದ ಆ ಜೀವಂದರು ಅನ್ನುವ ಬೀಜಗಳನ್ನು ಬಿತ್ತುವುದು ಅವನೇ, ಈ ಕ್ಷೇತ್ರದ ನಿರ್ಮಾಣ ಮಾಡಿದ್ದು ಅವನೇ. ಕ್ಷೇತ್ರದಲ್ಲಿ ಆ ಜೀವಂದರು ಅವರು ಪ್ರಾಗ್ರೆಸ್ ಆಗಿ ಸಾಧನೆ ಮಾಡಲಿಕ್ಕೆ ಅವಕಾಶ ಕೊಡುವುದು ಅವನೇ. ಹೇಗೆ ಸಾಧನೆ ಮಾಡಬೇಕು ಅಂತ ತಿಳಿದವನು ಅವನೇ. ಆ ಸಾಧನೆ ಮಾಡುವ ರೀತಿಯನ್ನು ನಮಗೆ ತಿಳಿಸಿಕೊಡುವವನು ಅವನೇ. ಆದ್ದರಿಂದ ನಿಜವಾದ ಕ್ಷೇತ್ರಜ್ಞ ಪರಮಾತ್ಮ ಒಬ್ಬನೇ ಆಗಿದ್ದಾನೆ. ಆದ್ದರಿಂದ ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಮೇವ ಚ ಇಂದ್ರಿಯಾಣಿ ದಶ ಏಕಂ ಚ ಪಂಚ ಚ ಇಂದ್ರಿಯ ಗೋಚರಾಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ ಅಂತೇಳಿ ಗೀತೆಯಲ್ಲಿ ಬರುವಂತಹ ಶ್ಲೋಕಗಳಲ್ಲಿ ನಾವು ಕಾಣಬಹುದು. ಆದ್ದರಿಂದ ಈ ಕ್ಷೇತ್ರ ಇಲ್ಲ ಕ್ಷಿತಿ, ಕ್ಷೇತ್ರ ಅನ್ನುವ ಶಬ್ದ, ಕ್ಷಿತಿ ಅಂದರೆ ಭೂಮಿ, ಭೂಮಿ ಅನ್ನುವ ಶಬ್ದದಿಂದ ಬಂದಿದ್ದೇ ಕ್ಷೇತ್ರ. ಅಲ್ಲಿ ನೋಡಿ, ಕ್ಷಿತಿ ಅಂದರೆ ಭೂಮಿ, ಆ ಕ್ಷಿತಿಯಲ್ಲಿ ನಮಗೆ ರಕ್ಷಣಾಪ್ರಾಯವಾಗಿರುತ್ತೆ. ಆದ್ದರಿಂದ ಇದು ಕ್ಷೇತ್ರ. ಆದ್ದರಿಂದ ಕ್ಷಿತಿಯಲ್ಲಿ ತ್ರಾಣತ್ವ, ರಕ್ಷಣತ್ವ ಲಕ್ಷಣದಿಂದ ಕೂಡಿರುವಂಥದ್ದು ಇದು ಕ್ಷೇತ್ರ ಆಗಿದೆ. ಕ್ಷಿತಿ ಏತತ್ ಭಗವತಃ ಯದ್ ಅತಃ ಕ್ಷೇತ್ರಂ ಇತಿ ಹಿರಿಯತೆ. ಸೊ ಅದರಿಂದ ಈ ಕ್ಷೇತ್ರ ಮೀಯತೆ. ಕ್ಷಿಣೋತಿ ತ್ರಾತಿ ಚ ಏವ ಏತತ್ ಸಹ ಅತಃ ವಾ ಕ್ಷೇತ್ರ ಮುಚ್ಚ್ಯತೆ. ಇದು ಕ್ಷಿಣೋತಿ ತ್ರಾತಿ, ನಾವು ಇಲ್ಲೇ ಬೆಳಿತೀವಿ, ಇಲ್ಲೇ ಹುಟ್ಟುತ್ತೀವಿ, ಇಲ್ಲೇ ನಮ್ಮ ಇದು ಸಂಹಾರ ಕಾಲಕ್ಕೂ ಇಲ್ಲೇ ಆಗತ್ತೆ. ಆದ್ದರಿಂದ ಇಲ್ಲೇ ಈ ಕ್ಷೀಣ ಆಗುವುದು, ಇಲ್ಲೇ ರಕ್ಷಣೆ ಆಗುವುದು, ಇಲ್ಲೇ ಎಲ್ಲವೂ ಇಲ್ಲೇ ಆಗತ್ತೆ. ಆದ್ದರಿಂದ ಇದಕ್ಕೆ ಕ್ಷೇತ್ರ ಅಂತ ಕರೆಯುವುದು ಯುಕ್ತಿಯುಕ್ತವಾಗಿದೆ. ಕ್ಷಿತಿಂ ಕೃತ್ವ ತ್ರಾತಿ ಚ ಏತದ್ ಅತಃ ವಾ ಕ್ಷೇತ್ರ ಮೀರಿತಂ ಅಂಥೇಳಿ. ನಮಗೆ ಈ ಇರುವುದಕ್ಕೆ ಇದು ಕ್ಷಿತಿ. ಕ್ಷಿತಿ ಅಂದರೆ ಎಲ್ಲಿ ನಾವು ಇರಬಹುದೋ, ಇರುವುದಕ್ಕೆ ಬೇಕಾದ ಜಾಗ, ಅದಕ್ಕೆ ಕ್ಷಿತಿ ಅಂತ ಕರೀತಾರೆ. ಈ ಕ್ಷಿತಿಯನ್ನು ಮಾಡಿ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆದ್ದರಿಂದ ಇದು ಕ್ಷೇತ್ರ ಆಯಿತು. ಈ ಕ್ಷೇತ್ರದಲ್ಲಿ ಭಗವಂತ ನಮ್ಮನ್ನು ಇಟ್ಟು ಇದರ ಬಗ್ಗೆ ಚೆನ್ನಾಗಿ ತಿಳಿದವನಾಗಿದ್ದಾನೆ. ಇಲ್ಲಿ ಇದ್ದು ನಮ್ಮನ್ನು ಕಾಪಾಡುವವನು, ಈ ಕ್ಷೇತ್ರವನ್ನು ಕಾಪಾಡುವವನು. ಅಂದರೆ ಅವನು ಕ್ಷೇತ್ರವನ್ನು ತಿಳಿದವನು ಮಾತ್ರವಲ್ಲ, ಕ್ಷೇತ್ರ ತ್ರಾಣವು ಅವನಲ್ಲಿದೆ. ಈ ಕ್ಷೇತ್ರವನ್ನೇ ಅವನು ಕಾಪಾಡ್ತಾನೆ, ಈ ಕ್ಷೇತ್ರದಲ್ಲಿ ಬರುವ ಜೀವಂದ್ರನ್ನು ಕಾಪಾಡ್ತಾನೆ. ಇದೆಲ್ಲವೂ ಕ್ಷೇತ್ರದ ಬಗ್ಗೆ, ಜೀವಂದ್ರ ಬಗ್ಗೆ ಪೂರ್ಣವಾಗಿ ತಿಳಿದವನು ಭಗವಂತ ಒಬ್ಬನೇ ಆಗಿದ್ದಾನೆ. ಏತಸ್ಮಾತ್ ಕ್ಷೀಣಮೇತೇನ ತ್ರಾತಮಿತ್ಯಥವಾ ಪುನಃ ಅಂಥೇಳಿ ತಾತ್ಪರ್ಯದ ಆಚಾರ್ಯರು ತಿಳಿಸಿದಂತೆ, ನಮಗೆ ಇದನ್ನು ಈ ಇಡೀ ಪ್ರಪಂಚದಲ್ಲಿ ಈ ಚೇತನಗಳನ್ನು ಸೇರಿಸಿ ಅವರು ಸಾಧನೆ ಮಾಡುವುದಕ್ಕೆ ಈ ಕ್ಷೇತ್ರ ಸ್ಥಿತಿಯನ್ನು ಪರಮಾತ್ಮ ಪರಿಕಲ್ಪನೆ ಮಾಡಿಕೊಟ್ಟಿದ್ದಾನೆ. ಆದ್ದರಿಂದ ಪ್ರಳಯ ಕಾಲದಲ್ಲಿ ಏನಾಗುತ್ತೆ ಕ್ಷೇತ್ರ ಅಂದರೆ, ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡ ನಾಶವಾದಾಗಲೂ ಸೂಕ್ಷ್ಮ ಅವಸ್ಥೆಯನ್ನು ಹೊಂದಿ, ಮತ್ತು ಈ ಇದು ಹೇಗಾದರೆ ಪ್ರಧಾನ ಅಂತ ಕರೆಯಲ್ಪಡುವಂತಹ ಮೂಲ ಪ್ರಕೃತಿಯಿಂದ ಭಗವಂತ ಸೃಷ್ಟಿ ಮಾಡಿ ಮತ್ತು ಮೂಲ ಪ್ರಕೃತಿಗೆ ಹೋಗಿ ಸೇರಿಸ್ತಾನೆ. ಮೂಲ ಪ್ರಕೃತಿಗೆ ಹೋಗಿ ಸೇರಿದ ಮೇಲೂ ಸೂಕ್ಷ್ಮಾವಸ್ಥೆಯಲ್ಲಿ ಇವೆಲ್ಲವೂ ಇರುತ್ತೆ. ಆದ್ದರಿಂದ ಭಗವಂತ ಹಾಗೆ ಸೃಷ್ಟಿ ಕಾಲದಲ್ಲಿ ಆ ಸೂಕ್ಷ್ಮಾವಸ್ಥೆಯಲ್ಲಿ ಇರುವ ಇದನ್ನು ಮತ್ತು ಅದಕ್ಕೆ ಸ್ಥೂಲಾವಸ್ಥೆ ನಮ್ಮ ಕಣ್ಣಿಗೆ ಕಾಣಿಸುವಂತೆ ಮಾಡಿ ನಮ್ಮನ್ನು ಜೀವೇಂದ್ರನಿಲ್ಲನ್ನು ತಗೊಂಡು ಬಂದು ಅವರಿಗೆ ಬೇಕಾದ ದೇಹಗಳನ್ನು ಕೊಟ್ಟು ಇಡೀ ಜೀವರಾಶಿಗೆ ಅನಾದಿತಃ ಲಿಂಗದೇಹವಿದ್ದರೂ ಅನಿರುದ್ಧ ಶರೀರ ಸ್ಥೂಲ ಶರೀರ ಇವುಗಳನ್ನು ಕೊಡುವುದಕ್ಕೆ ಈ 24 ತತ್ವಗಳಿಂದಲೇ ನಮಗೆ ಬೇಕಾದ ಪದಾರ್ಥಗಳನ್ನು ತೆಗೆದು ನಮಗೆ ಬೇಕಾದ ಇನ್ನೂ 2 ದೇಹಗಳು ಅನಿರುದ್ಧ ದೇಹ ಸ್ಥೂಲ ದೇಹವನ್ನು ಭಗವಂತ ಅನುಗ್ರಹ ಮಾಡಿ ನಮಗೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಆದ್ದರಿಂದ ಆ ಭಗವಂತನಿಗೆ ಕ್ಷೇತ್ರಜ್ಞ ಅಂತ ಕರೀತಾರೆ. ಕ್ಷೇತ್ರಜ್ಞೋ ಭಗವಾನ್ ವಿಷ್ಣು ನಹಿ ಅನ್ಯಃ ಕ್ಷೇತ್ರಂ ಅಂಜಸಾವೇತ್ತಿ ಅಂಥೇಳಿ, ಭಗವಂತನನ್ನು ಬಿಟ್ಟು ಬೇರೆ ಯಾರೂ ಕೂಡ ಕ್ಷೇತ್ರಜ್ಞರಲ್ಲ ಅಂಥೇಳಿ, ಇತ್ತಂ ಅತ್ರ ಭಗವಾನೇವ ಕ್ಷೇತ್ರ ಮಂಜಸಾ ಜಾನಾತಿ ಇತಿ ಸ್ಥೂಲತೆಯ ಉಕ್ತಂ ಉತ್ತರತ್ರ ವಿವ್ರಿಯತೆ. ಏತತ್ ಸರ್ವಂ ಸರ್ವದಾ ಏವ ನಿರ್ದೋಷೇಣ ಏವ ಚಕ್ಷುಷಾ ಪ್ರೇರಯನ್ ಏವ ಜಾನಾತಿ ಯತ್ ಕ್ಷೇತ್ರಜ್ಞೋ ಹರಿಹಿ ತತಃ ಅಂಥೇಳಿ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಈ ವಿಧವಾಗಿ ಭಗವಂತನಾದವನು ಈ ಕ್ಷೇತ್ರವನ್ನು ಅಂಜಸ ಅಂದರೆ ಯಾವ ದೋಷವೂ ಇಲ್ಲದೆ ಅಂದರೆ ಪೂರ್ಣವಾಗಿ ಸಂಪೂರ್ಣವಾಗಿ ಅವನು ತಿಳಿದಿದ್ದಾನೆ. ಜಾನಾತಿ ಇತಿ ತಿಳಿದಿದ್ದಾನಾದ್ದರಿಂದ ಅಷ್ಟೇ ಅಲ್ಲದೆ ಸ್ಥೂಲತೆಯ ಉಕ್ತಂ ಉತ್ತರತ್ರ ವಿವ್ರಿಯತೆ ವಿವರಣೆ, ವಿವ್ರಿಯತೆ ಅಂದರೆ ವಿವರಣೆ ಮಾಡಿ ಹೇಳುವುದು. ಇದನ್ನು ವಿವರಣೆ ಮಾಡಿ ಹೇಳುವ ಮಾತುಗಳು ಯಾವುದು? ಏತತ್ ಸರ್ವಂ ಇವೆಲ್ಲವೂ ಈ ಇಡೀ ಪ್ರಪಂಚವು ಕೂಡ ಸರ್ವದಾ ಯಾವಾಗಲೂ ಏವ ನಿರ್ದೋಷೇಣ ಏವ ಚಕ್ಷುಷ ಅಂಜಸ ದೋಷರಹಿತವಾದಂತಹ ತನ್ನದೇ ಆದ ಸ್ವರೂಪ ಚಕ್ಷುವಿನಿಂದ ಭಗವಂತ ನೋಡ್ತಾನೆ, ಪ್ರೇರಿಸುತ್ತಾನೆ. ಪ್ರೇರಯನ್ ಏವ ದಾನಾತಿ ಪ್ರೇರೇಪಿಸುತ್ತಾ ತಿಳಿದಿದ್ದಾನಾದ್ದರಿಂದ ಅವನಿಗೆ ಕ್ಷೇತ್ರಜ್ಞ ಅನ್ನುವ ಪದ ಪರಮಾತ್ಮನಿಗೆ ಹರಿಗೆ ನಾರಾಯಣನಿಗೆ ಮಾತ್ರ ಇದು ಅನ್ವಯವಾಗತ್ತೆ. ಲಕ್ಷ್ಮೀದೇವಿ ಕೂಡ ಭಗವಂತನ ಆಜ್ಞೆಯಂತೆ ತಾನು ಇವುಗಳೆಲ್ಲದಕ್ಕೂ ನಿಯಾಮಕಳಾಗಿ ಅಭಿಮಾನಿಗಳಾಗಿ ಕ್ಷೇತ್ರ, ಅದಕ್ಕೆ ಜಡ ಪ್ರಕೃತಿ ಚೇತನ ಪ್ರಕೃತಿ, ಲಕ್ಷ್ಮಿಯನ್ನು ಚೇತನ ಪ್ರಕೃತಿ ಅಂತ ಕರೀತಾರೆ. ಹೀಗೆ ಚೇತನ ಪ್ರಕೃತಿ ಅಂತ ಕರೆಯಲ್ಪಡುವ ಲಕ್ಷ್ಮೀದೇವಿ ಈ ಕ್ಷೇತ್ರವನ್ನು ಪ್ರೇರೇಪಣೆ ಮಾಡ್ತಾ ಅವಳು ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಾಳೆ. ಪ್ರತ್ಯಕ್ಷವಾಗಿ ಕಾಣುವುದಂದರೆ ಎಲ್ಲ ಕಾಲಗಳಲ್ಲಿಯೂ ಭೂತ ಭವಿಷ್ಯದ ವರ್ತಮಾನ ಕಾಲಗಳು ಅವರಿಗೆ ಎಲ್ಲವೂ ವರ್ತಮಾನವಿದ್ದಂತೆ ಏನು ನಡೆದಿದೆ ಅಂತ ಗೊತ್ತು, ಯಾವುದು ನಡೀಲಕ್ಕೆ ಹೋಗತ್ತೆ ಅಂತ ಗೊತ್ತು, ಎಲ್ಲವೂ ತಿಳಿದವರಾಗಿದ್ದಾರಾದ್ದರಿಂದ ಕೇವಲ ಪಾರತಂತ್ರ್ಯ ದೋಷ ಹೊಂದಿದೆ ಲಕ್ಷ್ಮಿಯಲ್ಲಿ. ಹಾಗೆ ಪಾರತಂತ್ರ ದೋಷಕ್ಕೆ ಮಾತ್ರ ಒಳಗಾಗಿರುವಂತಹ ಅವಳು ನಿರ್ದುಷ್ಟವಾದ ಇಂದ್ರಿಯದಿಂದ ಅವಳು ನೋಡ್ತಾಳೆ, ಪರಮಾತ್ಮನು ತನ್ನ ನಿರ್ದುಷ್ಟವಾದ ಇಂದ್ರಿಯದಿಂದ ತಾನು ನೋಡುವುದು, ಆ ಲಕ್ಷ್ಮಿಗೆ ನೋಡುವಂತೆ ಮಾಡುವುದು ಮಾಡ್ತಾನೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಅವನೇ ಕ್ಷೇತ್ರಜ್ಞ, ಕೇವಲ ಭಗವಂತ ಒಬ್ಬನೇ ಕ್ಷೇತ್ರಜ್ಞ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ. ಆದ್ದರಿಂದ ಅದೇ ಆಚಾರ್ಯರು ಕೂಡ ನಮಗೆ ಭಗವದ್ಗೀತೆಯಲ್ಲಿ ಭಾಷ್ಯ ತಾತ್ಪರ್ಯಗಳಲ್ಲಿ ಈ ಕ್ಷೇತ್ರ ಕ್ಷೇತ್ರಜ್ಞ ವಿಚಾರವನ್ನು ತಿಳಿಸುವಾಗ ಅವನು ಸಂದೇಶ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅವನು ತಾನೇ ಕ್ಷೇತ್ರಜ್ಞಂಚ ಮಾಂ ವಿದ್ಧಿ ಅಂಥೇಳಿ, ನನ್ನನ್ನೇ ಕ್ಷೇತ್ರಜ್ಞ ಅಂತ ತಿಳಿ ಅಂಥೇಳಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ಆದ್ದರಿಂದ ಕ್ಷೇತ್ರಜ್ಞ ಶಬ್ದ ಕೇವಲ ಪರಮಾತ್ಮನಿಗೆ ಅನ್ವಯವಾಗತ್ತೆ. ಜೀವಾತ್ಮನಲ್ಲಿ ನೆಲೆಸಿರುವವನು ಅವನು ಜೀವಾತ್ಮಕ್ಕೆ ಆ ಕ್ಷೇತ್ರಜ್ಞ ಶಬ್ದ ಅನ್ವಯವಾಗೋದಿಲ್ಲ, ಅದರಲ್ಲಿ ನೆಲೆಸಿರುವ ಭಗವದ್ ರೂಪಕ್ಕೆ ಮಾತ್ರವೇ ಕ್ಷೇತ್ರಜ್ಞ ಅನ್ನುವ ಶಬ್ದ ಅನ್ವಯವಾಗತ್ತೆ ಅಂಥೇಳಿ ಎಲ್ಲ ಪ್ರಮಾಣಗಳು ಅದನ್ನೇ ಹೇಳುತ್ತೆ. ಈ ಅರ್ಥದಲ್ಲಿ ಕ್ಷೇತ್ರಜ್ಞ ಸೊ ಮಿಕ್ಕ ವಿಷ್ಣು ಸಹಸ್ರನಾಮ ಶಬ್ದಗಳಿಗೆ ಇದಕ್ಕೆ ಒಂದು ಡಿಫ್ರೆನ್ಸ್ ಅಂದರೆ ನಾವು ನೋಡ್ತಾ ಇರುವ ಅರ್ಥಗಳು ಸ್ಥೂಲವಾಗಿ ಇದರ ಅರ್ಥಗಳನ್ನು ಜಾಸ್ತಿ ಅರ್ಥಗಳನ್ನು ನಾವು ನೋಡ್ತಾ ಇಲ್ಲ, ಯಾಕಂದರೆ ಇದು ಸ್ಪಷ್ಟವಾಗಿ ಕಾಣಿಸುವಂಥ ಅರ್ಥ. ಸೊ ಆದ್ದರಿಂದ ಇದು ಮುಖ್ಯವಾದ ಈ ಅರ್ಥ, ಇದನ್ನು ನಿಮಗೆ ಯಾವಾಗಲೂ ಕೂಡ ಆ ಗೀತೆಯ ಶ್ಲೋಕಗಳ ಮೂಲಕವಾಗಿ ಕ್ಷೇತ್ರಜ್ಞ ಶಬ್ದ ಹೇಳಿದಾಗ ಆ ಭಗವಂತನ ಸ್ಮರಣೆ ಅವನ ಚಿಂತನೆ ಇಡೀ ಪ್ರಪಂಚದಲ್ಲಿ ವ್ಯಾಪ್ತನಾಗಿ ಇರುವುದು ಮಾತ್ರವಲ್ಲದೆ ಎಲ್ಲವನ್ನು ತಿಳಿದವನಾಗಿ ಅವನಿದ್ದು ಎಲ್ಲರಲ್ಲಿಯೂ ನಿಂತು ಅವನು ಆ ಕ್ಷೇತ್ರಜ್ಞದ ರೂಪದಲ್ಲಿರುವ ವಿಶ್ವರೂಪವನ್ನು ನಾವು ಚಿಂತನೆ ಮಾಡಬಹುದು ಅಂತ ಹೇಳ್ತಾ ಇನ್ನೊಂದು 2 ಅರ್ಥಗಳನ್ನು ನೋಡೋಣ. ಇಲ್ಲಿ ಕ್ಷೇತ್ರಜ್ಞ ಅನ್ನುವುದು 2 ಬಿಡಿಸಿದರೆ ಭಗವಂತನೇ ಕ್ಷೇತ್ರವೂ ಆಗಿದ್ದಾನೆ ಜ್ಞನು ಎಂದ ಇನ್ನೊಂದು ಅರ್ಥ. ಕ್ಷೇತ್ರವನ್ನು ತಿಳಿದವನು ಆದ್ದರಿಂದ ಕ್ಷೇತ್ರಜ್ಞ ಆ ಅರ್ಥ ನೋಡಿ ಆಯಿತು. ಇನ್ನೊಂದು ಅರ್ಥ ಏನಂದರೆ ಸ ಏವ ಕ್ಷೇತ್ರ ಸ ಏವ ಜ್ಞ, ಅವನೇ ಕ್ಷೇತ್ರ ಅವನೇ ಜ್ಞ ಇನ್ನೊಂದು ಅರ್ಥ. ಅಂದರೆ ಏನು? ಅವನನ್ನೇ ಕ್ಷೇತ್ರ ಅಂತ ಕರಿಬೋದು. ಯಾಕೆ ಕ್ಷೇತ್ರ ಅಂತ ಹೇಳಿದರೆ ಏನು? ಕ್ಷೇತ್ರ ನಿವಾಸ ಸ್ಥಾನ ನಾವು ನೋಡಿದ್ದೇವೆ ಅರ್ಥ. ಕ್ಷೇತ್ರ ಅಂದರೆ ಫೀಲ್ಡ್, ಇರೋದಕ್ಕೆ ಜಾಗ ಕೊಡುವಂಥದ್ದು. ಅವನೆಲ್ಲರಿಗೆ ಇರಲಿಕ್ಕೆ ಜಾಗ ಕೊಡ್ತಾನಲ್ವ, ಆದ್ದರಿಂದ ಭಗವಂತ ನನ್ನ ಕ್ಷೇತ್ರ ಅಂತ ಕರಿಬಹುದು. ಈ ಪ್ರಪಂಚವನ್ನು ಕ್ಷೇತ್ರ ಅಂತ ಕರೆದು ಅದನ್ನು ತಿಳಿದವನು ಭಗವಂತ ಅನ್ನೋದು ಒಂದು ಅರ್ಥ. ಭಗವಂತನೇ ಕ್ಷೇತ್ರ, ಅವನೇ ಕ್ಷೇತ್ರ ಅಂದರೆ ಇಡೀ ಪ್ರಪಂಚ ಇರೋದಕ್ಕೂ ಅವನೇ ಕಾರಣಭೂತ. ಈ ಪ್ರಪಂಚಕ್ಕೆ ಒಂದು ಅಧಿಷ್ಠಾನ, ಒಂದು ನೋಡಿ ಪರಮಾತ್ಮ ಅವನಲ್ಲಿ ಈ ಜಗತ್ತು ನೆಲೆಸಿದೆ, ಆ ಜಗತ್ತಿನಲ್ಲಿ ಅವನು ನೆಲೆಸಿದ್ದಾನೆ. ಹಿ ಈಸ್ ಇನ್ಸೈಡ್ ದಿ ಯೂನಿವರ್ಸ್ ಆ್ಯಂಡ್ ದ ಯೂನಿವರ್ಸ್ ಈಸ್ ಇನ್ಸೈಡ್ ಹಿಮ್. ಈ ಈಸ್ ಗಿವಿಂಗ್ ಸಪೋರ್ಟ್ ಟು ದ ಯೂನಿವರ್ಸ್ ಆ್ಯಂಡ್ ಹಿ ಪರ್ವೇಡೆಡ್ ದ ಯೂನಿವರ್ಸ್. ಅದೇ ಯೂನಿವರ್ಸ್ ಅವನಿಗೆ ಸಪೋರ್ಟ್ ಕೊಡ್ತಾ ಇಲ್ಲ, ಅದನ್ನು ಪರ್ವೇಡ್ ಅದರಲ್ಲಿ ವ್ಯಾಪಿಸಿ ಇದ್ದಾನೆ. ಆದ್ದರಿಂದ ಈ ಇಡೀ ಪ್ರಪಂಚ ಇರುವುದಕ್ಕೆ ಅವನೇ ಕ್ಷೇತ್ರ ಪ್ರಾಯನಾಗಿದ್ದಾನೆ. ಅಂದರೆ ಹಿ ಈಸ್ ದ ಸಪೋರ್ಟಿಂಗ್ ಎಂಟಿಟಿ ಫಾರ್ ದಿಸ್ ಪ್ರಪಂಚ. ಆದ್ದರಿಂದ ಅವನನ್ನೇ ಕ್ಷೇತ್ರ ಅಂತ ಕರುವುದು. ಸೊ ಭಗವಂತನೇ ಎಲ್ಲರಿಗೂ ನಿವಾಸ ಸ್ಥಾನ ಆಗಿದ್ದಾನಾದ್ದರಿಂದ ಕ್ಷೇತ್ರ ಅಂದರೆ ನಿವಾಸ ಸ್ಥಾನ ಅಂತ ಅರ್ಥ. ಅಂದರೆ ಇರುವುದಕ್ಕೆ ಬೇಕಾದ ಜಾಗ, ಅವನೇ ಕ್ಷೇತ್ರ, ಅವನೇ ಶ್ರೀ ನಿವಾಸ ಗತ್ಯು ಅಂತೇಳಿದಂತೆ ಅವನೇ ಕ್ಷೇತ್ರವಾಗಿದ್ದಾನೆ. ಅವನೇ ಜ್ಞಾ ಅಂದರೆ ಜ್ಞಾನಿ, ತಿಳಿದವನು. ಸೊ ಕ್ಷೇತ್ರಶ್ಚ ಜ್ಞಶ್ಚ ಕ್ಷೇತ್ರಜ್ಞ, ಎಲ್ಲರಿಗೂ ನಿವಾಸ ಸ್ಥಾನವಾಗಿ ಇದ್ದಾನೆ, ಎಲ್ಲವನ್ನು ತಿಳಿದವನಾಗಿದ್ದಾನಾದ್ದರಿಂದ ಅವನು ಕ್ಷೇತ್ರಜ್ಞ. ಸೊ ಎರಡಾಗಿ ಬಿಡಿಸಿ ಹೇಳಿದಾಗ ಎರಡೂ ಅವನನ್ನೇ ಹೇಳುತ್ತೆ ಅಂತ ತಿಳಿಯುವುದು ಇನ್ನೊಂದು ವಿಧವಾದ ಚಿಂತನೆ. ಅಲ್ಲಿ ಕ್ಷೇತ್ರ ಅನ್ನೋದರಲ್ಲಿ ಪ್ರಪಂಚ ಅಂತ ತಗೊಳ್ಳದೆ ಆ ಪ್ರಪಂಚಕ್ಕೆ ಆಧಾರಭೂತನಾಗಿ ಇರುವ ಪರಮಾತ್ಮನ ಚಿಂತನೆ ಕ್ಷೇತ್ರದಿಂದ, ಜ್ಞ ಅನ್ನೋದರಿಂದ ಅವನ ಸರ್ವಜ್ಞತ್ವ ರೂಪದ ಚಿಂತನೆ. ಹೀಗೆ ಕ್ಷೇತ್ರದಿಂದ ಒಂದು ಇನ್ನೊಂದು ಚಿಂತನೆ. ಅದಾದ ಮೇಲೆ ಪರಮಾತ್ಮ ಏನು ಮಾಡಿದ್ದಾನೆ, ನಮಗೆ ಈ ಈ ಶರೀರವು ಕೂಡ ನಮಗೆ ಕ್ಷೇತ್ರ, ನಾವು ಈ ಶರೀರದಲ್ಲಿ ಜೀವ ಇರ್ತಾನೆ. ಆದ್ದರಿಂದ ಒಂದು ರೀತಿಯಲ್ಲಿ ಲಿಮಿಟೆಡ್ ಸೆನ್ಸ್ನಲ್ಲಿ ಪ್ರತಿಯೊಂದು ಜೀವರ ಶರೀರವು ಅವರಿಗೆ ಅದು ಕ್ಷೇತ್ರ ಆಗಿದೆ. ಆದ್ದರಿಂದ ಜೀವಾತ್ಮರ ಶರೀರ ಅನ್ನುವುದು ಒಂದು ಕ್ಷೇತ್ರ. ಆದ್ದರಿಂದ ಜೀವಾತ್ಮರ ಶರೀರ ಅನ್ನುವ ಕ್ಷೇತ್ರವನ್ನು ಭಗವಂತ ಚೆನ್ನಾಗಿ ತಿಳಿದಿದ್ದಾನೆ. ಆದ್ದರಿಂದ ಅವನು ಕ್ಷೇತ್ರಜ್ಞ, ಅಂದರೆ ಜೀವಾತ್ಮರ ಶರೀರವನ್ನೇ ಕ್ಷೇತ್ರ ಅಂತ ತಗೊಂಡರೆ ಆ ಕ್ಷೇತ್ರವನ್ನು ತಿಳಿದವನಾಗಿದ್ದಾನಾದ್ದರಿಂದ ಭಗವಂತನಿಗೆ ಕ್ಷೇತ್ರಜ್ಞ ಅನ್ನುವ ಹೆಸರು ನಾವು ಆ ವಿಧವಾಗಿ ಕೊಡಬಹುದು. ಅಂದರೆ ಈ ಜೀವಾತ್ಮರ ಪಾಂಚಭೌತಿಕ ಶರೀರ ಯಾವುದಿದೋ ಅದೇ ಕ್ಷೇತ್ರ, ಅದನ್ನು ಪರಮಾತ್ಮ ಪೂರ್ಣವಾಗಿ ತಿಳಿದಿದ್ದಾನೆ. ನಮ್ಮ ಶರೀರದ ಬಗ್ಗೆ ನಮಗೆ ಸ್ವಲ್ಪ ಎತ್ತಿತ್ತು ತಿಳಿದಿದೆ, ನಮ್ಮ ಶರೀರದ ಬಗ್ಗೆ ನಮಗೆ ಎಷ್ಟು ತಿಳಿದಿದೆ ಅಂದರೆ ಅತ್ಯಂತ ಅಲ್ಪ, ವೆರಿ ಲಿಟಲ್ ವಿ ನೋ ಅಬೌಟ್ ಅವರ್ ಬಾಡಿ. ಆದರೆ ಏನು ಇಷ್ಟು ಅನಲೈಸ್ ಮಾಡ್ತೀವಿ ರೀ, ಡಿಸೆಕ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಸೊ ನಮ್ಮ ದೇಹದ ಬಗ್ಗೆ ನಮಗೆ ಚೆನ್ನಾಗಿ ತಿಳಿದಿದೆ. ಹೌದು, ಅಂದರೆ ಸೈಂಟಿಫಿಕ್ಕಾಗಿ ನಾವು ನೋಡಿದಾಗ ಚೆನ್ನಾಗಿ ತಿಳಿದಿದೆ ಅನಿಸುತ್ತೆ. ಆದರೆ ಎಷ್ಟು ನಮ್ಮ ದೇಹದ ಬಗ್ಗೆ ನಮಗೆ ತಿಳಿದಿದೋ ಅಷ್ಟು ನಮ್ಮ ದೇಹದ ಬಗ್ಗೆ ನಮಗೆ ತಿಳಿದಿಲ್ಲವೆ. ಅಂದರೆ ವಿ ನೋ ಎ ಲಾಟ್ ಅಬೌಟ್ ಅವರ್ ಬಾಡಿ, ಬಟ್ ಸ್ಟಿಲ್ ವಿ ಡು ನಾಟ್ ನೋ ಎ ಲಾಟ್ ಅಬೌಟ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ಒಂದೊಂದು ಕಣದಲ್ಲಿರುವ ಸೆಲ್ಸ್, ಅದರಿಂದ ನಡುವ ಸಿಗ್ನಲ್ಸ್ ಹೋಗುವುದಾಗಲಿ, ನಮ್ಮ ಕಣ್ಣಿಗೆ ಕಾಣಿಸದೇ ಇರುವ ನಾಡಿಗಳು, ಪ್ರಕಾಶ ರೂಪವಾದದ್ದು ಅನೇಕ, ಸೊ ದ ಸಿಗ್ನಲ್ಸ್ ಆರ್ ಪಾಸ್ಡ್ ಆನ್ ದ ಬ್ರೈನಿಂದ ಇಡೀ ದೇಹದ ಭಾಗಕ್ಕೆ ಸಿಗ್ನಲ್ಸ್ ಹೋಗುತ್ತೆ, ಅದು ಹೋಗುವ ವಿಧಾನ ನಮಗೆ ಗೊತ್ತಿಲ್ಲ, ಒಂದೊಂದು ಸೆಲ್ನಲ್ಲಿ ನಡುವ ರಿಯಾಕ್ಷನ್ಸ್ ನಮಗೆ ಗೊತ್ತಿಲ್ಲ, ಅನೇಕ ನಮಗೆ ಗೊತ್ತಿದ್ದ ವಿಷಯಕ್ಕಿಂತಲೂ ಗೊತ್ತಿಲ್ಲದೇ ಇರುವ ವಿಷಯವೇ ಜಾಸ್ತಿ ದೇಹದ ವಿಷಯದಲ್ಲಿ ಕೂಡ. ಆದ್ದರಿಂದ ಈ ಇಡೀ ಶರೀರದ ಎಲ್ಲವನ್ನು ತಿಳಿದವನು ಮಾತ್ರವಲ್ಲದೆ ಅವೆಲ್ಲವನ್ನು ಮಾಡುವವನು ಪರಮಾತ್ಮನೇ ಆಗಿದ್ದಾನೆ. ಆದ್ದರಿಂದ ಆ ಅರ್ಥದಲ್ಲಿ ಅವನೇ ನಿಜವಾದ ಕ್ಷೇತ್ರಜ್ಞ. ಅಂದರೆ ಪ್ರತಿಯೊಂದು ಜೀವರ ಶರೀರವೆನ್ನುವ ಕ್ಷೇತ್ರವನ್ನು ಸಣ್ಣಾಗಿ ತಿಳಿದವನಾದ್ದರಿಂದಲೂ ಅವನು ಕ್ಷೇತ್ರಜ್ಞ ಆಗಿದ್ದಾನೆ. ಇಲ್ಲ, ಪರಮಾತ್ಮನೇ ಎಲ್ಲದಕ್ಕೂ ಕ್ಷೇತ್ರ ಆಗಿದ್ದಾನೆ. ಸೊ ಎಲ್ಲರಿಗೆ ಕ್ಷೇತ್ರವಾದ ತನ್ನನ್ನು, ಅಂದರೆ ತನ್ನನ್ನು ತಾನು ತಿಳಿದಿದ್ದಾನೆ. ಹೀ ನೋಸ್ ಅಬೌಟ್ ಹಿಮ್ಸೆಲ್ಫ್. ಆದ್ದರಿಂದ ಎಲ್ಲರಿಗೂ ಕ್ಷೇತ್ರವೆಂದು ಕರೆಯಲ್ಪಡುವ ತನ್ನನ್ನು ತಾನೇ ಚೆನ್ನಾಗಿ ತಿಳಿದಿದ್ದಾನೆ. ಆದ್ದರಿಂದ ಆತ್ಮಾನಂ ಏವ ಜಾನಾತಿ, ತನ್ನನ್ನು ತಾನು ಚೆನ್ನಾಗಿ ತಿಳಿದಿದ್ದ ಆದ್ದರಿಂದ ಪರಮಾತ್ಮನಿಗೆ ಕ್ಷೇತ್ರಜ್ಞ. ಅಂದರೆ ಕ್ಷೇತ್ರವೆಂದು ಕರೆಯಲ್ಪಡುವ ತನ್ನನ್ನೇ ಚೆನ್ನಾಗಿ ತಿಳಿದಿರುವ ಕಾರಣದಿಂದಲೂ ಅವನಿಗೆ ಕ್ಷೇತ್ರಜ್ಞ ಅನ್ನುವ ಹೆಸರು ನಾವು ಹೇಳಬಹುದು. ಆದ್ದರಿಂದ ಇದು ಪರಮಾತ್ಮನಿಗೆ ಅನ್ವಯವಾಗುವಂತಹ ವಿಷಯವಾಗಿದೆ. ನಮಗೆ ಕೆಲವು ಪ್ರಶ್ನೆಗಳಲ್ಲಿ ಬರುವಂತಹದ್ದಿದೆ, ಅವುಗಳನ್ನು ಏನು ಅಂತ ಅಮರಕೋಶ ಮುಂತಾದವುಗಳಲ್ಲಿ ಕ್ಷೇತ್ರಜ್ಞ ಅನ್ನುವ ಶಬ್ದವನ್ನು ಕ್ಷೇತ್ರಜ್ಞ ಶಬ್ದಗಳನ್ನು ನಿರ್ವಚನ ಮಾಡಿ ಹೇಳಿದ್ದಾರೆ. ಸೊ ಅಲ್ಲಿ ಮಾಡಿದ ನಿರ್ವಚನ ಪ್ರಕಾರ ನಮಗೆ ಏನಾದರೂ ಒಂದು ಕನ್ಫ್ಯೂಷನ್ ಬರಲಿಕ್ಕೆ ಅವಕಾಶವಿದೆ ಅಂತ ನಾವು ಸ್ವಲ್ಪ ಚಿಂತನೆ ಮಾಡೋಣ. ಸೊ ಈ ಕ್ಷೇತ್ರ ಅಂದರೆ ಶರೀರ ಅಂತ ಒಂದು ಅರ್ಥ ನೋಡಿದ್ದೀವಿ. ಸೊ ಈ ಶರೀರವನ್ನು ನಾವು ಜೀವ ತಿಳಿದಿದ್ದಾನೆ, ಪೂರ್ಣ ತಿಳಿಯದೇ ಇದ್ದರೂ ಕೂಡ ತಿಳಿದಿದ್ದಾನೆ. ಆದ್ದರಿಂದ ಕ್ಷೇತ್ರಜ್ಞ ಅಂದರೆ ಕ್ಷೇತ್ರ ಅಂತ ಕರೆಯಲ್ಪಡುವ ಈ ಶರೀರವನ್ನು ತಿಳಿದಿರುವ ಕಾರಣದಿಂದ ಕ್ಷೇತ್ರಜ್ಞ ಅಂತ ಗೀತೆಯಲ್ಲಿ ಹೇಳಿದ್ದಾರೆ. ಪರಮಾತ್ಮ ಕ್ಷೇತ್ರಜ್ಞ ಅಂತ ಕರೆಯಲ್ಪಟ್ಟಿದ್ದಾನೆ ಅಂತ ಗೀತೆಯಲ್ಲಿ ಹೇಳಿದರೆ ಈ ಅಮರಕೋಶದಲ್ಲಿ ಕ್ಷೇತ್ರವನ್ನು ಈ ತಿಳಿದಿರುವ ಕಾರಣದಿಂದ ಜೀವನಿಗೆ ಕ್ಷೇತ್ರಜ್ಞ ಅಂತ ಕರೀತಾ ಇದ್ದಾರೆ ಅಂತ. ಯಾಕಂದರೆ ಕೋಶದಲ್ಲಿ ಕ್ಷೇತ್ರಜ್ಞ ಆತ್ಮ ಪುರುಷ, ಕ್ಷೇತ್ರಜ್ಞ ಆತ್ಮ ಪುರುಷ ಅನ್ನುವ ಶಬ್ದಗಳು ಒಂದೇ. ಈ ಜೀವ ಆತ್ಮ ಆಗಿದ್ದಾನೆ, ಈ ಜೀವ ಪುರುಷ ಆಗಿದ್ದಾನೆ. ಆದ್ದರಿಂದ ಅಮರಕೋಶ ಕ್ಷೇತ್ರಜ್ಞ ಆತ್ಮ ಪುರುಷ ಇವೆಲ್ಲವೂ ಸಮಾನಾರ್ಥಕ ಅಂತ ಹೇಳುವುದರ ಮೂಲಕವಾಗಿ ಕ್ಷೇತ್ರಜ್ಞ ಶಬ್ದ ಜೀವನಿಗೆ ಹೇಳ್ತಾ ಇದೆ ಅಂತ ಒಂದು ಪ್ರಶ್ನೆ ಬಂದರೆ ಅದು ನೋಡ್ರಿ, ಆತ್ಮ ಅನ್ನುವ ಶಬ್ದ ಜೀವನಿಗೆ ಅನ್ವಯವಾಗುತ್ತೆ, ಪುರುಷ ಅನ್ನುವ ಶಬ್ದ ಜೀವನಿಗೆ ಅನ್ವಯವಾಗುತ್ತೆ. ಆದರೆ ಅಮರಕೋಶದಲ್ಲಿ ಬಂದುವಂತಹ ಕ್ಷೇತ್ರಜ್ಞ ಆತ್ಮ ಪುರುಷ ಅನ್ನುವುದು ಪರಮಾತ್ಮನೇ. ಆದ್ದರಿಂದ ಅಮರಕೋಶವು ಕೂಡ ಕ್ಷೇತ್ರಜ್ಞ ಅಂದರೆ ಪರಮಾತ್ಮನನ್ನೇ ಹೇಳುತ್ತೆ, ಆತ್ಮ ಅನ್ನುವ ಶಬ್ದ ಪೂರ್ಣ ಅರ್ಥದಲ್ಲಿ ಪರಮಾತ್ಮನಿಗೆ ಅನ್ವಯವಾಗುತ್ತೆ. ಆದ್ದರಿಂದ ಅಲ್ಲಿ ಆತ್ಮ ಅಂದರೆ ಪರಮಾತ್ಮ, ಯಾಕಂದರೆ ಆತ್ಮ ಆ ಸಮಂತಾತ್ ತಥಾ ವ್ಯಾಪ್ತ್ವ ಮೀಯತೆ ಇತಿ ಆತ್ಮ. ಆದ್ದರಿಂದ ಆತ್ಮ ಶಬ್ದವು ಪರಮಾತ್ಮನೇ ಹೇಳುತ್ತೆ. ಪುರುಷ ನಾವು ನೋಡಿದ್ವಿ ವಿಷ್ಣು ಸಹಸ್ರನಾಮದಲ್ಲಿ, ಪುರುಷ ಶಬ್ದ ಪರಮಾತ್ಮನನ್ನು ಹೇಳುತ್ತೆ. ಆದ್ದರಿಂದ ಅಮರಕೋಶವು ಕ್ಷೇತ್ರಜ್ಞ ಆತ್ಮ ಪುರುಷ ಅಂತ ಹೇಳಿದಾಗ ಅದು ಜೀವನ ಪರ್ಯಾಯವಾಗಿ ಹೇಳ್ತಾ ಇಲ್ಲ, ಪರಮಾತ್ಮನ ಪರ್ಯಾಯವಾಗಿ ವಿಷ್ಣು ನಾಮಗಳನ್ನೇ ಮೂರು ನಾಮಗಳು ಕ್ಷೇತ್ರಜ್ಞ ಆತ್ಮ ಪುರುಷ ಅನ್ನೋ ಮೂರು ನಾಮಗಳು ವಿಷ್ಣುವಿಗೆ ಅನ್ವಯವಾಗುತ್ತೆ. ಆದ್ದರಿಂದ ಅವನ್ನೇ ಹೇಳುತ್ತೆ, ಇಬ್ಬರಿಗೆ ಹೇಳುತ್ತೆ, ಆದ್ದರಿಂದ ಜೀವಬ್ರಹ್ಮ ಐಕ್ಯ ಹೇಳುತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲ. ಇದು ಪರಮಾತ್ಮ ಒಬ್ಬನೇ ಹೇಳುತ್ತೆ ಜೀವಬ್ರಹ್ಮ ಐಕ್ಯವನ್ನು, ಅದರಿಂದ ನಾವು ಹೇಳಕ್ಕೆ ಆಗೋದಿಲ್ಲ. ಅದು ಯಾಕಂದರೆ ಇನ್ನೊಂದು ಕೂಡ ಯಶ್ಯ ಪೃಥ್ವಿ ಶರೀರಂ ಯಸ್ಯ ಆಪ ಶರೀರಂ ಅಂಥೇಳಿ ಈ ಪಂಚಭೂತಗಳು ಈ ಪ್ರಪಂಚವೆಲ್ಲವೂ ಪರಮಾತ್ಮನಿಗೆ ಶರೀರವಿದ್ದಂತೆ ಈ 24 ತತ್ವಗಳು ನಮ್ಮ ಶರೀರದಲ್ಲಿ ಅತ್ಯಲ್ಪ ಪರಿಮಾಣದಲ್ಲಿ ಇದೆ. ಈ 24 ತತ್ವಗಳು ಇಡೀ ಬ್ರಹ್ಮಾಂಡವೆಲ್ಲವೂ ವ್ಯಾಪಿಸಿದೆ. ಆದ್ದರಿಂದ ಇನ್ನೂ ಕ್ಷೇತ್ರ ಶಬ್ದ ಪೂರ್ಣವಾಗಿ ಅನ್ವಯವಾಗುವುದು ಇಡೀ ಪ್ರಪಂಚಕ್ಕೆ ಅನ್ವಯವಾಗುತ್ತೆ. ಆದ್ದರಿಂದ ಕ್ಷೇತ್ರಜ್ಞ ಅನ್ನೋದು ಪರಮಾತ್ಮನನ್ನೇ ಹೇಳಿಸಿಕೊಡುತ್ತೆ. ಆದ್ದರಿಂದ ಅಮರಕೋಶದ ಶಬ್ದಗಳನ್ನು ಹಿಡಿಕೊಂಡು ಕೂಡ ಅದು ಜೀವಪರವಾಗಿ ಹೇಳಬಹುದು ಅಂತ ಹೇಳಕ್ಕಾಗೋದಿಲ್ಲ. ಇದು ಪರಮಾತ್ಮ ಪರವಾಗಿಯೇ ನಾವು ಇದನ್ನು ಚಿಂತನೆ ಮಾಡಬೇಕು ಅನ್ನೋದನ್ನು ಅಲ್ಲಿ ಹೇಳುತ್ತೆ. ಅದೇ ವಿಧವಾಗಿ ಇಲ್ಲಿ ಇದಂ ಶರೀರಂ ಅನ್ನುವ ಗೀತೆಯಲ್ಲಿರುವಂತಹ ಈ ಅರ್ಥಕ್ಕೆ ಇದಂ ಶರೀರಂ ಈ ಶರೀರ ಅನ್ನುವುದು ಡೈರೆಕ್ಟ್ ಮೀನಿಂಗ್ ಇದೆ. ಆದ್ದರಿಂದ ಈ ಶರೀರ ಅಂತ ಹೇಳಿ ಇಡೀ ಬ್ರಹ್ಮಾಂಡ ಪಂಚಭೂತಗಳು ಅಹಂಕಾರ ಬುದ್ಧಿ ಅವ್ಯಕ್ತ ಇವೆಲ್ಲವೂ ಕ್ಷೇತ್ರ ಅಂತ ಹೇಳಿ ನಾವು ಯಾಕೆ ಹೇಳಬೇಕು? ಈ ಪರಮಾತ್ಮ ಇದು ಈ ಶರೀರ ಅಂತ ಹೇಳಿದರೆ ಅಲ್ಪ ಪರಿಮಾಣದಲ್ಲಿರುವಂತಹ ಈ ಶರೀರ ಮಾತ್ರ ಅಂತಲೇ ಕ್ಷೇತ್ರಕ್ಕೆ ತಗೊಂಡು ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿದರೆ ಗೀತೆಯಲ್ಲಿಯೇ ಬರುವಂತಹ ಮಾತುಗಳು ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತ ಈ ತತ್ವಗಳೆಲ್ಲವನ್ನೂ ಕೂಡ ಸಮಾಸ ಅಂದರೆ ಒಟ್ಟಿಗೆ ಸೇರಿ, ಸಮಾಸ ಅಂದರೆ ಸಮ್ಯಕ್ ಆಸ, ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಏತರ್ ಕ್ಷೇತ್ರ ಇದನ್ನು ಕ್ಷೇತ್ರ ಅಂತ ಕರೆದಿದ್ದಾರೆ ಅಂತ ಗೀತೆಯಲ್ಲೇ ಬರ್ತಾ ಇದೆ. ಆದ್ದರಿಂದ ಈ ಅಲ್ಪವಾದ ಸ್ವಲ್ಪವಾದ ಈ ದೇಹ ಮಾತ್ರವಲ್ಲ ಕ್ಷೇತ್ರ, ಅಂದರೆ ಇಡೀ ಪ್ರಪಂಚ ಇಡೀ ತತ್ವಗಳು ಇವೆಲ್ಲವೂ ಸೇರಿ ಕ್ಷೇತ್ರ ಅಂಥೇಳಿ ಸಮಾಹಾರ ರೂಪದಲ್ಲಿ ಒಟ್ಟಿಗೆ ಎಲ್ಲವನ್ನು ಸೇರಿಸಿ ಹೇಳುವಂಥದ್ದಾಗಿದೆ. ಅಂತಹ ಕ್ಷೇತ್ರ ಶಬ್ದವನ್ನು ಆ ಶಬ್ದದಿಂದ ನಿರ್ವಚನ ಮಾಡಲ್ಪಟ್ಟಿರುವಂಥ ಇಡೀ ಪ್ರಪಂಚವನ್ನು ತಿಳಿದವನು ಪರಮಾತ್ಮನೇ ಆಗಿದ್ದಾನೆ ಅನ್ನುವುದನ್ನು ನಾವು ತಿಳ್ಕೋಬೇಕು ಅಂಥೇಳಿ. ಸೊ ಹೀಗೆ ಇನ್ನು ಬೇರೆ ಸಮಾಚಾರ ಕೆಲವು ಹಾಕಿದ್ದಾರೆ. ಸೊ ಒಟ್ಟಾರೆ ಈ ಕ್ಷೇತ್ರಜ್ಞ ಶಬ್ದ ವಿಷ್ಣುವಿಗೆ ಮಾತ್ರ ಅನ್ವಯವಾಗುತ್ತೆ, ಜೀವನಿಗೆ ಅನ್ವಯವಾಗೋದಿಲ್ಲ ಅಂಥೇಳಿ ನಾವು ಹೇಳ್ತಾ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದ್ರಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇಶ್ ಶ್ರೀನಿವಾಸ.